ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಪರಲೋಕದ ಅಳತೆಗೋಲು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ವಸ್ತುಗಳನ್ನು ಅಳತೆ ಮಾಡಲು ಅಥವಾ ತೂಕ ಮಾಡಲು ಅನೇಕ ಮಾಪನಗಳನ್ನು ಉಪಯೋಗಿಸುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ಪರಲೋಕದಲ್ಲಿ ನಮ್ಮ ಗುಣವನ್ನು ಅಳತೆ ಮಾಡುವ ಮಾಪನ ಅಥವಾ ಅಳತೆಗೋಲು ಯಾವುದೆಂದರೆ ಅದು 10 ಆಜ್ಞೆಗಳು. ಹೇಗೆ ದೇವರು ನಮ್ಮ ಪ್ರತಿಯೊಬ್ಬೊಬ್ಬರ ಗುಣವನ್ನು ಈ 10 ಆಜ್ಞೆಗಳ ಮೂಲಕವಾಗಿ ಅಳೆಯುವಂತೆವನಾಗಿದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಪೂರ್ಣನೇ, ಸರ್ವಸೃಷ್ಟಿಕರ್ತನೇ, ಪ್ರೀತಿಯುಳ್ಳ ದೇವರೇ, ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಪರಲೋಕದ ಅಳತೆಗೋಲು ಯಾವುದು ಅನ್ನುವಂತಹ ವಿಚಾರವನ್ನು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ನೀನು ನಿನ್ನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಆಜ್ಞೆಗಳ ಬಗ್ಗೆ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀ ನಮಗೆ ಕೊಟ್ಟಿದೀಯ ಸ್ವಾಮಿ ಅಪ್ಪ, ಅದನ್ನು ಅರ್ಥ ಮಾಡಿಕೊಳ್ಳಲು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು. ಆ ನಿಟ್ಟಿನಲ್ಲಿ ದೇವರು 10 ಆಜ್ಞೆಗಳ ಮೂಲಕವಾಗಿ ನಮಗೆ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ನಾನು ಸರಿಯಾಗಿ ಅದಕ್ಕೆ ನಡೆದುಕೊಳ್ಳಬೇಕು ಅನ್ನುವಂಥ ಹಂಬಲವನ್ನು ಈ ದಿನದ ಸಂದೇಶದ ಮೂಲಕವಾಗಿ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಹುಟ್ಟು ಹಾಕು, ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪರಲೋಕದ ಅಳತೆಗೋಲು ಅದು 10 ಆಜ್ಞೆಯಾಗಿದೆ. ಹೇಗೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡುವುದಾದರೆ ನಿಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕ 5:25-28 ತನಕ ಓದುವುದಾದರೆ ಅಲ್ಲಿ ದೇವರ ಕೈ ಬಂದು ಗೋಡೆ ಮೇಲೆ ಬರೀತಕ್ಕಂಥದ್ದಾಗಿದೆ. ಅದೇನೆಂದರೆ ಮೆನೆ ಮೆನೆ ತೆಕೆಲ್ ಉಪಾರ್ಷಿನ್. ಇದರ ಅರ್ಥವು ಹೀಗಿದೆ, ಮೆನೆ ಅಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೆಲ್ ಎಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿದ್ದಿ. ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಇಲ್ಲಿ ತೆಕೆಲ್ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಅನ್ನುವಂತಹ ಅರ್ಥವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದಾನಿಯೇಲನ ಪುಸ್ತಕದಲ್ಲಿ 5:10 ಬೆಲ್ಶಾಚರ್ ಅಂತಕ್ಕಂತಹ ಒಬ್ಬ ಅರಸ, ಅವನು ಯೆರೂಸಲೇಮಿಂದ ತಂದಿರತಕ್ಕಂತಹ ಪಾನ ಪಾತ್ರೆಯಲ್ಲಿ ಕುಡಿದು ಮತ್ತನಾಗ್ತಕ್ಕಂಥನಾಗಿದ್ದಾನೆ. ಉಳಿರತಕ್ಕಂತಹ ಮತ್ತು ಬರೆಸ್ತಕ್ಕಂತಹ ದ್ರಾಕ್ಷರಸವನ್ನು ಆ ಪರಿಶುದ್ಧವಾದಂತಹ ಪಾನೆಯಲ್ಲಿ ಕುಡಿತಕ್ಕಂಥನಾಗಿದ್ದಾನೆ. ಅವನ ಪತ್ನಿ ಉಪಪತ್ನಿಗಳೊಂದಿಗೆ ಆತನು ಸಂತೋಷವಿರುವಂತಹ ಆ ರಾತ್ರಿಯಲ್ಲಿ ದೇವರು ನ್ಯಾಯ ವಿಚಾರಣೆಯನ್ನ ಆತನಿಗೆ ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದಾನಿಯೇಲನ ಪ್ರವಾದನೆ ಗ್ರಂಥ 5:23 ವಚನವನ್ನ ಓದಬೇಕಾದರೆ, ಪರಲೋಕ ದೊಳಲಿಂದ ವಿರುದ್ಧವಾಗಿ ನಿನ್ನನ್ನ ಹೆಚ್ಚಿಸಿಕೊಂಡು ಆತನ ಆಲಯದ ಪಾತ್ರೆಗಳನ್ನ ಸನ್ನಿಧಿಗೆ ತರಲಾಗಿ ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷರಸವನ್ನ ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿನ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂತಹ ಅತ್ಯಂತ ಮುಖ್ಯವಾದಂತಹ ವಿಚಾರವೇನೆಂದರೆ ಪರಲೋಕದ ಅಳತೆಗೋಲು ಅದು ದೇವರ 10 ಆಜ್ಞೆಯಾಗಿದೆ. ಈ ಬೆಲ್ಶಾಚರ್ ಅಂತಕ್ಕಂತಹ ಈ ಅರಸ, ಬಾಬಿಲೋನಿನ ಅರಸ, ದೇವರ ತಕ್ಕಡಿಯಾದಂತಹ ಆ ಒಂದು ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳದೆ ಹೋದ ಕಾರಣದಿಂದ, ಆತನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂತಹ ಕಾರಣದಿಂದ ದೇವರು ಈ ರಾಜನಿಗೆ ಈ ದೇಶಕ್ಕೆ ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೆ ಹಾಗೂ ನ್ಯಾಯ ತೀರ್ಪನ್ನ ಕೊಡುವಂತವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ನಾವು ದೇವರ 10 ಆಜ್ಞೆಗಳು ಅದು ಪರಲೋಕದ ಅಳತೆಗೋಲಾಗಿದೆ, ನಮ್ಮ ಗುಣಗಳನ್ನು ಪರೀಕ್ಷಿಸುವ ಅಳತೆಗೋಲ್ ಆಗಿದೆ ಅನ್ನುವಂತಹ ವಿಚಾರವನ್ನು ನಾವು ಮುಂದಿನ ದಿನಗಳಲ್ಲಿ 10 ಆಜ್ಞೆ ಹೇಗೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ನಡೆಯಬೇಕು ಅನ್ನುವಂತಹ ಸತ್ಯಗಳನ್ನು ದೇವರ ಕೃಪೆಯಿಂದ ನಾವು ಕಲಿಯುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ದೇವರ 10 ಆಜ್ಞೆ ಹೇಗೆ ಪರಲೋಕದ ಅಳತೆಗೋಲಾಗಿದೆ ಎಂಬುದನ್ನು ನಾವು ನೋಡುವುದಾದರೆ, ದೇವರ 10 ಆಜ್ಞೆಯನ್ನು ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಿರತಕ್ಕಂಥವನಾಗಿದ್ದಾನೆ. ಅನೇಕರು ಹೇಳುವಂತಹ ಒಂದು ವಿಚಾರವೇನೆಂದ್ರೆ, ಯಾಕೆ ಈ 10 ಆಜ್ಞೆಗಳನ್ನ ನಾನು ಮತ್ತೆ ಮತ್ತೆ ಕಲಿಬೇಕು ಕೇಳಬೇಕು ಎಂಬುದಾಗಿ ಬಯಸ್ತಕ್ಕಂಥವರಾಗಿದ್ದಾರೆ. ಆದ್ರೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3:1 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಕಡೆಯ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷಿಸಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮಿಂದಾದರೂ ಅದು ದೃಢ ಮಾಡುವುದು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ನಾವು ಕಲಿತಂಥ ವಿಚಾರವನ್ನು ಮತ್ತೆ ನಾವು ಓದಬೇಕಾದರೆ ನಾವು ಅದನ್ನು ಬೇಸರದಿಂದ ಓದಬಾರದು. ಯಾಕೆಂದರೆ ಪ್ರತಿ ಸಾರಿಯೂ ನಾವು ಒಂದು ವಿಚಾರವನ್ನು ಕಲಿಯುವಾಗ ಅದರಲ್ಲಿ ನಮಗೆ ಒಂದು ಹೊಸ ವಿಚಾರವನ್ನು ದೇವರು ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ 10 ಆಜ್ಞೆ ನನಗೆ ಗೊತ್ತು ಎಂಬುದಾಗಿ ಅನೇಕರು ಭಾವಿಸಬಹುದು. ಆದರೆ ನಾವು ಮತ್ತೆ ಅವುಗಳನ್ನು ಓದುವಾಗ ದೇವರು ನಮಗೆ ಹೊಸದಾಗಿ ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಸತ್ಯವೇದದಲ್ಲಿ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಅಥವಾ ತನ್ನ ಸ್ವಂತ ಕೈಯಿಂದ ಬರೆದಂತಹ ವಿಚಾರಗಳನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ದೇವರು ತನ್ನ ಸ್ವಂತ ಕೈಬೆರಳಿನಿಂದ 10 ಆಜ್ಞೆಗಳನ್ನು ಬರೆದಿದ್ದಾನೆ. ನಾವು ವಿಮೋಚನಾ ಕಾಂಡ 31:18 ವಚನವನ್ನು ಓದಬೇಕಾದರೆ, ಯೆಹೋವನು ಸೀನಾಯ್ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತನಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳೇ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇನ್ನು ಧರ್ಮೋಪದೇಶ ಕಂಡ 10:1 ವಚನದಲ್ಲೂ ಸಹ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಅಲಿಗೆಯನ್ನ ಮಂಜೂಷ ಪೆಟ್ಟಿಗೆಯಲ್ಲಿ ಇಡುವಾಗೆ ದೇವರು ಮೋಶೆಗೆ ಹೇಳುವಂತೆವನಾಗಿದ್ದಾನೆ. ಇನ್ನು 1 ವೃತ್ತಾಂತ 28:19 ವಚನದಲ್ಲೂ ಸಹ ದಾವಿದನಿಗೆ ದೇವರು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ, ಈ ನಕ್ಕಾಶೆಯಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯೆಹೋವನ ಲೇಖನದಿಂದಲೇ ಪ್ರಸ್ತಾವವಾಯಿತೆಂದು ಹೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಇಲ್ಲೂ ಸಹ ದೇವರೇ ತನ್ನ ಸ್ವಂತ ಕೈಯಿಂದ ಬರೆದಿರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂತರ ನಾವು ನೋಡ್ತಕ್ಕಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 5:24 ವಚನದಲ್ಲಿ, ಹೀಗಿರಲು ಆಸ್ತವು ದೇವರ ಸನ್ನಿಧಿಯಿಂದ ಬಂದು ಈ ಬರಹವನ್ನ ಬರೆಯಿತು ಎಂಬುದಾಗಿ ನಾವು ಈಗಾಗಲೇ ಮೆನೆ ಮೆನೆ ತೆಕ್ಕೆಲ್ ಉಪಾರ್ಸಿನ್ ಅಂತಕ್ಕಂತಹ ಆ ಒಂದು ವಾಕ್ಯವನ್ನ ನಾವು ನೋಡಿದೆವು. ಇದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ವಿಚಾರಗಳಾಗಿದೆ. ಇನ್ನು ಹೊಸ ಒಡಂಬಡಿಕೆಯಲ್ಲೂ ಸಹ ಯೇಸು ಸ್ವಾಮಿ ಆ ಪರಲೋಕದ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಂತಹ ಸಂದರ್ಭದಲ್ಲಿ ಆತನು ಒಂದು ಸಮಯದಲ್ಲಿ ಒಂದು ಘಟ್ಟದಲ್ಲಿ ಆತನು ಸಹ ನೆಲದ ಮೇಲೆ ಕುಳಿತು ಬರೀತಕ್ಕಂಥವನಾಗಿದ್ದಾನೆ. ಆ ವಿಚಾರ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಯೋಹಾನನು ಬರೆದ ಸುವಾರ್ತೆ 8:6-7 ತನಕ ನಾವು ಓದುವುದಾದರೆ, ಇಲ್ಲಿ ಮಗ್ದಲದ ಮರಿಯಳು ಆ ಒಂದು ವ್ಯವಿಚಾರಣಿ ಆಗಿದ್ದು, ಅವಳು ವ್ಯವಿಚಾರದಲ್ಲಿ ಸಿಕ್ಕಿಬಿದ್ದಾಗ ಎಲ್ಲರೂ ಅವಳನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬರುವಾಗ ಯೇಸು ಸ್ವಾಮಿ ಹೇಳುವಂತೆವನಾಗಿದ್ದಾನೆ, ಆತನ ಮೇಲೆ ತಪ್ಪೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಹೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನ ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟೆಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ಮತ್ತೆ ಬರೆಯಲು ಆರಂಭಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ನಾವು ನೋಡುವಂತೆವರಾಗಿದ್ದೇವೆ. ಪ್ರಿಯ ಕೇಳುಗರೆ, ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಆ ಒಂದು ಆಜ್ಞೆ ಅದು 10 ಆಜ್ಞೆಗಳಾಗಿದೆ. ಹಾಗೂ ದಾನಿಯೇಲನ ಪುಸ್ತಕದಲ್ಲೂ ಸಹ ತೆಕ್ಕೇಲ್ ಅಂತಕ್ಕಂಥದ್ದು ನೀ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಾಣಲ್ಪಟ್ಟಿ ಅನ್ನುವಂತಹ ವಿಚಾರವಾಗಿದೆ. ನಂತರ ನಾವು ಈ ಎಲ್ಲ ವಿಚಾರಗಳನ್ನು ಗಮನಿಸುವುದಾದರೆ, ದೇವರು ತನ್ನ ಸ್ವಂತ ಕೈಬೆರಳಿನಿಂದ, ಅಂದರೆ ಇಡೀ ಸತ್ಯವೇದದಲ್ಲಿ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಿರತಕ್ಕಂತಹ ಒಂದು ವಿಚಾರ ಎಂದರೆ ಅದು ದೇವರ 10 ಆಜ್ಞೆಗಳನ್ನು. ಬೇರೆ ಎಲ್ಲವನ್ನು ಸಹ ದೇವರು ತಾನು ಆಯ್ದುಕೊಂಡಂತಹ ಮನುಷ್ಯರ ಮೇಲೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಸಲ್ಪಟ್ಟಿದ್ದಾನೆ. ಆದರೆ ದೇವರ 10 ಆಜ್ಞೆಗಳನ್ನು ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಿದ್ದಾನೆ. ಕಾರಣವೇನೆಂದರೆ ಇದು ಪರಲೋಕದ ಅಳತೆಗೋಲಾಗಿದೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಅದಕ್ಕೋಸ್ಕರವೇ ಪ್ರಸಂಗಿ 12:13-14 ವಚನವನ್ನು ಓದುವುದಾದರೆ, ಅಲ್ಲಿ ಪ್ರಸಂಗಿ ಉತ್ತಮ ಜ್ಞಾನಿಯಾಗಿದ್ದು ಸರ್ವವೂ ವ್ಯರ್ಥ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಸರ್ವವೂ ವ್ಯರ್ಥ ಎಂಬುದಾಗಿ ಹೇಳಿ ಕೊನೆಯಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ. ವಿಷಯವೂ ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮನುಷ್ಯರೆಲ್ಲರ ಕರ್ತವ್ಯ ಒಂದೇ ಆಗಿದೆ, ಏನೆಂದರೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ತಕ್ಕಂಥದ್ದು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಮಾಡ್ತಕ್ಕಂತಹ ಕಾರ್ಯ ಅದು ಒಳ್ಳೆಯದು ಕೆಟ್ಟದು ಏನೇ ಇದ್ದರೂ ಸಹ ಅದು ಪರಲೋಕದ ತಕ್ಕಡಿ ಆದಂತಹ ದೇವರ ಆಜ್ಞೆಗೆ ಅನುಗುಣವಾಗಿದೆಯೇ ಎಂಬುದಾಗಿ ಕ್ರಿಸ್ತನು ತಂದೆಯ ಬಲಪಾಸದಲ್ಲಿ ಕುಳಿತಿರ್ತಕ್ಕಂಥವನಾಗಿದ್ದಾನೆ. ದೇವರು ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಈ ಆಜ್ಞೆ ಅದಕ್ಕೋಸ್ಕರವೇ ಯಾಕೋಬರ ಪುಸ್ತಕ 2:12 ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನ ಹೊಂದತಕ್ಕವರೆಂದು ಮಾತನಾಡಿ ನಡೆಯಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮಗೆ ಬಿಡುಗಡೆ ಅಂತಂದ್ರೆ ದೇವರ ಒಂದು ಆಜ್ಞೆ, ನಾವು ತಪ್ಪು ಮಾಡಿದ್ದೇವಾ ಅಥವಾ ಸರಿ ಮಾರ್ಗದಲ್ಲಿ ನಡೆದಿದ್ದೇವಾ ಅನ್ನುವಂತಹ ಒಂದು ಅಳತೆಗೋಲಾಗಿದ್ದು ಅದು ನಮ್ಮನ್ನ ಬಿಡುಗಡೆ ಮಾಡುವ ಧರ್ಮ ಪ್ರಕಾರವಾಗಿದ್ದು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳ ಮೂಲಕವಾಗಿ ನಮಗೆ ತೀರ್ಮಾನವನ್ನ ದೇವರು ನೀಡುವಂಥವನಾಗಿದ್ದಾನೆ. ಆ ತೀರ್ಮಾನವನ್ನ ಹೊಂದತಕ್ಕದ್ದಾಗಿದ್ದೇವೆ ಎಂದು ನೆನೆಸಿಕೊಂಡು ನಾವು ಮಾತನಾಡಬೇಕು, ಅದರಂತೆ ನಡೆಯುವಂಥವರಾಗಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪ್ರಸಂಗಿ ಹೇಳ್ತಕ್ಕಂಥವನಾಗಿದ್ದಾನೆ, ದೇವರಿಗೆ ಭಯಪಡ್ರಿ. ಮನುಷ್ಯರೆಲ್ಲರ ಕರ್ತವ್ಯ ಒಂದೇ ಆಗಿದೆ, ಅದೇನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುವಂತಹ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಈ ಒಂದು ಆಜ್ಞೆ ಏನನ್ನು ಮಾಡ್ತಕ್ಕಂಥದ್ದಾಗಿದೆ, ಈ ಆಜ್ಞೆ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೆಯಬೇಕು, ಇದು ಸಾಧ್ಯವಾ ಎಂಬುದಾಗಿ ಅನೇಕರು ಪ್ರಶ್ನಿಸುವಂಥವರಾಗಿದ್ದಾರೆ. ಈ ಲೋಕದಲ್ಲಿ ಅನೇಕ ಕೋಟ್ಯಾನುಕೋಟಿ ಜನರಿದ್ದಾರೆ, ಆದರೆ ಎಲ್ಲರೂ ನೀತಿವಂತರಾಗಿ ಜೀವಿಸಲು ಸಾಧ್ಯವಾ, ಎಲ್ಲರೂ ಸಹ ಈ ಆಜ್ಞೆಯನ್ನು ಕೈಗೊಂಡು ನಡೆಯಲು ಸಾಧ್ಯವಾ ಅನ್ನುವಂತಹ ಪ್ರಶ್ನೆಯನ್ನು ಅನೇಕರು ಕೇಳುವಂತವರಾಗಿದ್ದಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಒಂದೇ, ಪ್ರಿಯ ಕೇಳುಗರೆ, ದೇವರು ಎಲ್ಲ ಮನುಷ್ಯರ ಹೃದಯದಲ್ಲಿ ಈ ಒಂದು ಆಜ್ಞೆಯನ್ನು ಇಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು, ಕೊಲೆ ಮಾಡಿದರೆ ಅದು ಪಾಪ, ಅದು ತಪ್ಪು ಎಂಬುದಾಗಿ. ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು, ಕಳ್ಳತನ ಮಾಡಿದರೆ ಅದು ಪಾಪ, ತಪ್ಪು ಎಂಬುದಾಗಿ. ಹಾಗಾಗಿ ದೇವರು ನಮ್ಮ ಮನಸ್ಸಾಕ್ಷಿಯಲ್ಲಿ ಈ ಒಂದು ಆಜ್ಞೆಯನ್ನು ಇಟ್ಟಿದ್ದಾನೆ. ಅದರಂತೆ ನಾವು ನಡೆದುಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾಕೆ ದೇವರ 10 ಆಜ್ಞೆ ಪರಲೋಕದ ಆ ಒಂದು ಅಳತೆಗೋಲಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಅದು ಪರಲೋಕದ ಅಳತೆಗೋಲು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಎಲ್ಲ ದೇಶಗಳು ತನ್ನದೇ ಆದಂಥ ಕಾನೂನುಗಳನ್ನು ಇಟ್ಟುಕೊಂಡು ತಪ್ಪು ಮಾಡಿದವರಿಗೆ ದಂಡನೆಯನ್ನು ನೀಡತಕ್ಕಂಥದ್ದಾಗಿದೆ. ಆ ಎಲ್ಲ ಕಾನೂನುಗಳಲ್ಲಿ ಈ 10 ಆಜ್ಞೆಗಳ ಮುಖ್ಯಾಂಶಗಳು ಅಡಗಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಉದಾಹರಣೆಯಾಗಿ ನಮ್ಮ ಭಾರತ ದೇಶದ ಆ ಒಂದು ಸಂವಿಧಾನದಲ್ಲಿಯೂ ಸಹ ಈ 10 ಆಜ್ಞೆಗಳ ಒಂದು ಸಾರಾಂಶ ಅಡಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಆತನನ್ನು ಏನು ಮಾಡ್ತಕ್ಕಂಥವರಾಗಿದ್ದರು ಎಂಬುದಾಗಿ ನಾವು ನೋಡುವುದಾದರೆ, ಅವರು ಊರಿನ ಹೊರಕ್ಕೆ ತೆಗೆದುಕೊಂಡು ಬಂದು ಅವರನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂಥವರಾಗಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೂದರ ಕಾಲದಲ್ಲಿ ಅಂದರೆ ಹಿರಿಸಭೆಯವರು 70 ಮಂದಿ ಇರತಕ್ಕಂಥವರಾಗಿದ್ದರು. ಆ 70 ಮಂದಿ ಸೇರಿಕೊಂಡು ಅವರ ಒಂದು ಆಜ್ಞೆಗಳು ಅಂದರೆ ಮೋಶೆಯ ಧರ್ಮಶಾಸ್ತ್ರ, ಈ ಮೋಶೆಯ ಧರ್ಮಶಾಸ್ತ್ರ 613 ಕಟ್ಟಳೆಗಳಿಂದ ಕುಡಿತು. ಈ 613 ಕಟ್ಟಳೆಗಳ ಮೂಲಕವಾಗಿ ಅವರು ಅವರಿಗೆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವರಾಗಿದ್ದರು. ಇದು ಆದಿಕಾಂಡದಿಂದ ಧರ್ಮ ಉಪದೇಶದ ಹೊರಗೆ ನಾವು ನೋಡುವುದಾದರೆ ಈ 600 ಮೋಶೆಯ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಲ್ಲಿ 248 ಧನಾತ್ಮಕವಾಗಿ ಏನನ್ನ ಮಾಡಬೇಕು ಅನ್ನುವಂತಹ ಆಜ್ಞೆಗಳಾಗಿದ್ದು, ಇನ್ನು ಉಳಿದಂತಹ 365 ಅದು ನೆಗೆಟಿವ್ ಅಂದರೆ ಋಣಾತ್ಮಕವಾಗಿ ಏನು ಮಾಡಬಾರದು ಅನ್ನುವಂತಹ ಆಜ್ಞೆಗಳಾಗಿದೆ. ಈ ಎರಡನ್ನ ಕೂಡಿಸಿದರೆ ಒಟ್ಟು ಮೋಶೆಯ ಧರ್ಮಶಾಸ್ತ್ರ, ಮೋಶೆ ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಆ ಒಂದು ಆಜ್ಞೆಗಳು, ಆ ಒಂದು ಶಾಸನಕ್ಕೆ ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಇದು 613 ಕೂಡಿತ್ತು, ಆದರೆ 10 ಆಜ್ಞೆಗಳು ದೇವರೇ ಸ್ವತಃ ತನ್ನ ಕೈಬೆರಳಿನಿಂದ ಬರೆದಂತಹ ಆಜ್ಞೆಯಾಗಿದೆ. ಅದನ್ನು ಎರಡೂ ಕಡೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲೂ, ಇನ್ನೊಂದು ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯಗಳಲ್ಲಿ ನಾವು ಇದನ್ನ ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಮೋಶೆಯ ಒಂದು ಧರ್ಮಶಾಸ್ತ್ರಕ್ಕೂ ಈ ನ್ಯಾಯ ಪ್ರಮಾಣಕ್ಕೂ, ಅಂದರೆ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ 10 ಆಜ್ಞೆಗಳಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನ ನಾವು ಗಮನಿಸುವುದಾದರೆ, ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 2-5 ನಾವು ಓದುವುದಾದರೆ, ಮನುಷ್ಯರೆಲ್ಲರೂ ಸಹ ಏನು ಪ್ರಸಂಗಿ ಹೇಳ್ತಕ್ಕಂಥವನಾಗಿದ್ದಾನಲ್ಲವೇ, ಕೈಗೊಂಡು ನಡೆಯಬೇಕಾದಂತಹ ಆಜ್ಞೆ ಇದೆ ಅಂತ. ಆ ಆಜ್ಞೆ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದು ಆ ಒಂದು ಮಂಜೂಷದ ಪೆಟ್ಟಿಗೆಯ ಒಳಗಡೆ ಇಡುವಾಗೆ ಹಿಡಿದನು. ಅಂತಂದ್ರೆ ಈ ಲೋಕದ ದೇವದರ್ಶನ ಗುಡಾರದಲ್ಲಿ ಮಂಜುಷ ಪೆಟ್ಟಿಗೆ ಇತ್ತು. ಆ ಮಂಜುಷ ಪೆಟ್ಟಿಗೆಯಲ್ಲಿ 10 ಆಜ್ಞೆಯನ್ನ ಇಡಲಾಗಿತ್ತು. ಅಂದ್ರೆ ಪರಲೋಕದಲ್ಲಿಯೂ ಸಹ ಆ ಮಂಜೂಷ ಪೆಟ್ಟಿಗೆ ಇದೆ, ಅಲ್ಲೂ ಸಹ ದೇವರ 10 ಆಜ್ಞೆಗಳನ್ನ ಇಡಲಾಗಿದೆ. ಆದರೆ ಇನ್ನೊಂದು ಆಜ್ಞೆ ಇದೆ, ಅದೇ ನಾನು ಹೇಳಿದಾಗೆ 613 ಆದಿ ಕಂಡದಿಂದ ಧರ್ಮೋಪದೇಶದ ಕಂಡದವರೆಗೂ ಮೋಶೆ ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಆ ಒಂದು ಪುಸ್ತಕ. ಆ ಪುಸ್ತಕವನ್ನ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಔಪಚಾರಿಕ ಅಥವಾ ಅವರ ಸಂಪ್ರದಾಯ ಆಚರಣೆ, ಅವರ ಹಬ್ಬಗಳ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ಸೆರೆಮೊನಿಯಲ್ ಲಾ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ ಆಂಗ್ಲ ಭಾಷೆಯಲ್ಲಿ, ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ. ಇದನ್ನ ದೇವರು ಆ ಮಂಜೂಷ ಪೆಟ್ಟಿಗೆಯ ಬದಿಯಲ್ಲಿ ಇಡುವಾಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಈ ಎರಡರ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ನಾವು ಹರಿತುಕೊಂಡರೆ, ದೇವರ 10 ಆಜ್ಞೆ ಪ್ರತಿ ಮನುಷ್ಯರ ಜೀವಿತದಲ್ಲೂ ಕೈಗೊಂಡು ನಡೆಯಬೇಕಾದಂತಹ ಆಜ್ಞೆ ಆಗಿದೆ. ಆದರೆ ಏನು ಮೋಶೆಯ ಧರ್ಮಶಾಸ್ತ್ರ ಇದೆ, ಅದು ಕೇವಲ ಯೂದರಿಗೆ ಹಬ್ಬಗಳು ಅವರ ಸಂಪ್ರದಾಯಗಳು ಆಗಿದ್ದಂತಹ ಆ ಒಂದು ಆಜ್ಞೆ. ಆದರೆ ಇವತ್ತು ಅನೇಕರು ಈ 10 ಆಜ್ಞೆಗಳಿಗೂ ಮೋಶೆಯ ಧರ್ಮಶಾಸ್ತ್ರಗಳ ನಡುವೆ ವ್ಯತ್ಯಾಸವನ್ನು ಅರಿತುಕೊಳ್ಳದೆ ಎರಡೂ ಸಹ ಒಂದೇ ಎಂಬುದಾಗಿ ಹೇಳಿ ಅನೇಕ ರೀತಿಯ ಗೊಂದಲಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಈ 10 ಆಜ್ಞೆ ಪ್ರತಿಯೊಬ್ಬರನ್ನ ನೀತಿಯ ಮಾರ್ಗದಲ್ಲಿಯೂ ನ್ಯಾಯದ ಮಾರ್ಗದಲ್ಲಿಯೂ ನಡೆಯುವಾಗೆ ಮಾಡುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಂತಹ ಒಂದು ಆಜ್ಞೆ ಅನೇಕರು ಹೇಳುವಂತವರಾಗಿದ್ದಾರೆ, ಇದು ಭಾರವಾದದ್ದು, ಇದನ್ನ ಯಾರೂ ಸಹ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅನೇಕರು ಹೇಳುವಂತವರಾಗಿದ್ದಾರೆ. ಆದರೆ 1 ಯೋಹಾನ 5ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಓದುವುದಾದರೆ, ನಾವು ದೇವರ ಮಕ್ಕಳನ್ನ ಪ್ರೀತಿಸುತ್ತೇವೆ ಎಂಬುದನ್ನು, ದೇವರನ್ನ ಪ್ರೀತಿಸಿ ಆತನ ಆಜ್ಞೆಯನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಯಾಕೆಂದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಅನೇಕರು ಹೇಳುವ ಹಾಗೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಪ್ರಿಯ ಕೇಳುಗರೆ, ಪ್ರತಿ ಒಬ್ಬರೂ ಸಹ ಆತನ ಆಜ್ಞೆಗಳನ್ನು ಅದ್ಭುತವಾಗಿ ಕೈಗೊಂಡು ನಡೆಯುವಂತಹ ಆಜ್ಞೆ ಇದಾಗಿದೆ. ಆದರೆ ಅನೇಕರು ಹೇಳುವಂತಹ ಪ್ರಶ್ನೆ ಏನೆಂದರೆ, ಇದು ಭಾರವಾದಂಥದ್ದು, ಇದನ್ನ ಮನುಷ್ಯರು ಕೈಗೊಂಡು ನಡೆಯಲು ಸಾಧ್ಯವಾಗದೆ ಹೋದ ಕಾರಣದಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಅದನ್ನು ನೆರವೇರಿಸಿ ಅದನ್ನ ಶಿಲುಬೆಗೆ ಹಾಕಿದನು ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದಂತಹ ಆಜ್ಞೆ ಅದು 10 ಆಜ್ಞೆ ಅಲ್ಲ, ಅದು ಮೋಶೆಯ ಧರ್ಮಶಾಸ್ತ್ರ ಅಥವಾ ಮೋಶೆ ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಅವರ ಸಂಪ್ರದಾಯಗಳು, ಅವರ ಔಪಚಾರಿಕ ಆಚರಣೆಗಳಾದಂತಹ ಹಬ್ಬಗಳು ಮುಂತಾದವುಗಳನ್ನು ದೇವರು ಯೇಸು ಸ್ವಾಮಿ ಸಿಲುಬೆ ಹಾಕಿದನು. ಯಾಕೆಂದರೆ ಅದು ಬರ್ತಕ್ಕಂತಹ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿತ್ತು. ಉದಾಹರಣೆಗೆ ಪಾಸ್ಕ ಹಬ್ಬಗಳಾಗಿರಬಹುದು ಅಥವಾ ಬೇರೆ ಯೂದರ ಹಬ್ಬಗಳಾಗಿರಬಹುದು, ಅವರ ಬಲಿ ಸಲ್ಲಿಸತಕ್ಕಂತಹ ವಿಚಾರಗಳಾಗಿರಬಹುದು, ಅದೆಲ್ಲವೂ ಸಹ ಬರ್ತಕ್ಕಂಥ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿತ್ತು. ಅವರು ಬಲಿ ಸಲ್ಲಿಸುವಾಗ, ಹಬ್ಬಗಳನ್ನು ಆಚರಿಸುವಾಗ ಅಲ್ಲಿ ಕ್ರಿಸ್ತನನ್ನು ಅವರು ನೋಡ್ತಕ್ಕಂಥವರಾಗಿದ್ದರು. ಆ ಒಂದು ಧರ್ಮಶಾಸ್ತ್ರವನ್ನು ಯೇಸು ಸ್ವಾಮಿ ಸಿಲುಬೆಗೆ ಹಾಕಿ ಜಡಿದು ಇಲ್ಲದಾಗಿ ಮಾಡಿದನೇ ಹೊರತು 10 ಆಜ್ಞೆಗಳನ್ನಲ್ಲ. ಆದರೆ ಇವತ್ತು ಅನೇಕರು ತಪ್ಪಾಗಿ ಇದನ್ನು ಅರ್ಥ ಮಾಡಿಕೊಂಡು 10 ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ, ಅದು ಭಾರವಾದದ್ದು, ಅದು ನಮಗಲ್ಲ ಎಂಬುದಾಗಿ ಹೇಳಿ ಗೊಂದಲಕ್ಕೆ ಒಳಪಡಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನಾವು ಈಗಾಗಲೇ ನೋಡಿದಾಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ದೇವರ ಆಜ್ಞೆಯನ್ನು ನೆರವೇರಿಸಿದನು. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17-18 ನಾವು ಓದುವುದಾದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ನಾನು ಅವುಗಳನ್ನು ನೆರವೇರಿಸಲಿಕ್ಕೆ ಬಂದೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಅಂದರೆ ಆತನು ಈ ಲೋಕಕ್ಕೆ ಬಂದು 10 ಆಜ್ಞೆಗಳಿಗೆ ಸರಿಯಾಗಿ ನಡೆದು ಒಬ್ಬ ಮನುಷ್ಯನು 10 ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ ಎಂಬುದಾಗಿ ಆತನು ನಮಗೆ ತೋರಿಸಿದ್ದಾನೆ. ಆತನ ಹೆಜ್ಜೆ ಜಾರಿನಲ್ಲಿ ನಾವು ನಡೆಯಬೇಕಾದರೆ ನಾವು ಸಹ ಅವುಗಳನ್ನು ಕೈಗೊಂಡು ನಡೆಯಲು ಸಾಧ್ಯ. ನಮ್ಮ ಬಲದಿಂದಲ್ಲ, ಕ್ರಿಸ್ತನ ಬಲದಿಂದ, ಆತನ ಕೃಪೆಯಿಂದ ನಡೆಯಲು ಸಾಧ್ಯ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ನಾವು ನೋಡುವಂತೆವರಾಗಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31:33 ವಚನದಲ್ಲಿ, ನಾನು ನಿಮ್ಮ ಹೃದಯದಲ್ಲಿ ಆ ಒಂದು ಆಜ್ಞೆಗಳನ್ನು ಇಟ್ಟಿದ್ದೇನೆ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಇಟ್ಟು ಅದರಲ್ಲಿ ನನ್ನ ಆಜ್ಞೆಯನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಈ ಆಜ್ಞೆ ಪರಲೋಕದ ಅಳತೆಗೋಲಾಗಿದೆ. ಅದು ನಮ್ಮ ಗುಣಗಳನ್ನು ಅಳತೆ ಮಾಡಿ ಪರೀಕ್ಷಿಸಿ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರೋ ಇಲ್ಲವೋ ಅನ್ನುವಂತಹ ಒಂದು ಅಳತೆಗೋಲಾಗಿರುವುದರಿಂದ, ಪ್ರಿಯ ಕೇಳುಗರೆ, ಈ ಅಳತೆಗೋಲಾದಂತಹ ಆಜ್ಞೆಗಳನ್ನು ನಾವು ನಮ್ಮ ಬಲದಿಂದಲ್ಲ, ಕ್ರಿಸ್ತನ ಬಲದಿಂದ ಕೈಗೊಂಡು ನಡೆಯುವುದಾದರೆ ನಾವು ನಮ್ಮ ಗುಣಗಳನ್ನು ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಪ್ರತಿಬಿಂಬಿಸಿಕೊಂಡು ಆತನ ಬರೋಣದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗೋಣ. ಯಾರೆಲ್ಲ ಇವತ್ತು ಹೌದು ಪರಲೋಕದ ಅಳತೆಗೋಲಾದಂತಹ ಆಜ್ಞೆಗಳನ್ನು ನಾನು ಕೈಗೊಂಡು ನಡೀತಕ್ಕಂಥನಾಗಿದ್ದೇನೆ ಕ್ರಿಸ್ತನ ಬಲದಿಂದ ಎಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಮ್ಮ ಗುಣಗಳನ್ನು ಪರೀಕ್ಷೆ ಮಾಡಿ ತೂಗು ಹಾಕುವಂತಹ ಅಳತೆ ಮಾಡುವಂತಹ ಆ ಒಂದು ಮಾಪನ ಅದು ದೇವರ 10 ಆಜ್ಞೆ ಆಗಿದೆ ಸ್ವಾಮಿ. ನಾವು ಕಲಿತಿದ್ದೇವೆ ಸ್ವಾಮಿ, ಆದರೆ ದೇವ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಮಗೆ ಸಹಾಯ ಮಾಡು. ನಮ್ಮ ಬಲದಿಂದಲ ಕ್ರಿಸ್ತನ ಬಲದಿಂದ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಈ ಕಾರ್ಯವನ್ನು ಮಾಡು, ಆಶೀರ್ವದಿಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಕೃಪೆಗೆ ನಾನೆಂದು ಶರಣು, ದಯ ತೋರು ನನಗಿಂದು ನೀನು. ಈ ನಿನ್ನ ಕೃಪೆಗೆ ನಾನೆಂದು ಶರಣು, ದಯ ತೋರು ನನಗಿಂದು ನೀನು. ಈ ನಿನ್ನ ಬೆಳಕು ನನಗೆ ಬೆಳಕು ನೀನೇ ಜಗದ